அப்ரமம் பங்கரயிதம் அஜடம் விபலம் சதா ஆனந்த தீர்த்தமத்லம் வஜேதா பத்ரயாபஹம் நித்யா சித்தாந்த துத்தாந்த வித்வம்ஷ்ண சக்ஷணஹ சைதீர்த்தாக்ய கனிபாசதாம் நோகுதம்பரே அத்திகிருத்தகல் போயம் தத்தியத்திருதகேசரி வியாச தீர்த்த குரு பூயாத் அஸ்மதிஷ்டாத சித்தியே தபோ வித்யா விரக்தியாதி சுபுதனோகாகராணம் வாதிராஜ குருன் வந்தே ஐக்கிரிபதாஷியான் பூஜ்ய ராகவேந்திராய சத்தி தர்மதாய தசாம் கல்பவருஷாய நமதாம் காமதேனவே துருவாதி தாந்திரவே வைஷ்ணவேந்தீவரேந்தவே ஸ்ரீ ராகவேந்திர குருவே நமோ சிந்தையாளவே ஆபாதமௌலி பர்யந்தம் குருநாமாப்யம் ஸ்மரே தின விக்னாஹ பிரஷ்யந்தி சித்யந்த மனோரதாஹ ஹரிஹி ஓம் ஸ்ரீ குருப்யோ நம. நவ் பாகவத திருதசார அதன்னு மாடுத்தா பந்திதீவி. முதலு எரடு ஸ்லோகங்களு மாடி ஆயிட்டு ಆ ಶ್ಲೋಕಗಳನ್ನು ಮುಂಚಿನ ಓದು ಬಿಡ್ತೀನಿ. ಓದು ಮೂರನೇ ಶ್ಲೋಕಕ್ಕೆ ಹೋಗೋಣ. ಜನ್ಮಾದ್ಯಸ್ಕೇತೋನ್ವಯಾದಿತರತಸ್ತಥೇಷ್ವಭಿನ್ನಸ್ವರಾಟ್ ತೇನೆ ಬ್ರಹ್ಮಹುದಾಯ ಆದಿ ಕವಯೇ ಮುಹ್ಯಂತಿಯಂ ಸೂರಯ ತೇಜೋ ವಾರಿ ಮೃದಾಂ ಯಥಾ ವಿನಿಮಯೋ ಯತ್ರತ್ಯ ಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತ ಕುಹಕಂ ಸತ್ಯಂ ಪರಂ ಧೀಮಹಿ ನಿಗಮಕಲ್ಪತರೋರ್ಗಲಿತಂ ಫಲಂ ಶುಕ ಮುಖಾತ್ ಅಮೃತ ದ್ರವ ಸಂಯುತಂ ಪಿಬತ ಭಾಗವತಂ ರಸಮಾಲಯಂ ಮುಹುರಹೋ ರಸಿಕಾ ಭುವಿ ಭಾವುಕಾಃ. ಆದಮೇಲೆ ನೆಕ್ಸ್ಟ್ ಶ್ಲೋಕ. ಯಂ ಪ್ರವ್ರಜಂತಮನುಪೇತಮಪೇತ ಕೃತ್ಯಂ ತ್ವೈಪಾಯನೋ ವಿರಹಕಾತರ ಆಜುಹಾವ ಪುತ್ರೇತಿ ತನ್ಮಯತಯಾ ತರವೋಪಿ ನೇದುಸ್ತಂ ಸರ್ವಭೂತ ಹೃದಯಂ ಮುನಿಮಾನತೋಸ್ಮಿ. ಈ ಶ್ಲೋಕ ಏನ್ ಹೇಳುತ್ತಂತ ಹೇಳಿದರೆ, ಶುಕ ಮುನಿಗಳು ವೇದವ್ಯಾಸರನ್ನು ಬಿಟ್ಟು ಅವರು ಹೊರಟು ಹೋಗ್ತಾರೆ. ಆವಾಗ ವೇದವ್ಯಾಸರು ಹೇಗೆ ವರ್ತನೆ ಮಾಡಿದ್ರು ಅಂತ ಹೇಳಿ ಇಲ್ಲಿ ಆ ಮುಂದಿನ ಭಾವವನ್ನು ತಗೊಂಡು ಈ ಭಾವನ ತಗೊಂಡಾಗ ನಮ್ಗೆ ಅಸಲು ಅನೇಕ ವಿಧವಾದಂತಹ ಸಂಶಯಗಳು ಬರಲಿಕ್ಕೆ ಅವಕಾಶವಿದೆ. ಈ ಶ್ಲೋಕ ಏನ್ ಹೇಳ್ತಾ ಇದೆ ಅಂತ ಹೇಳಿದ್ರೆ, ಯಂ ಪ್ರವ್ರಜಂತಂ ಅನುಪೇತಂ ಅಪೇತ ಕೃತ್ಯಂ ಅಂತ ಹೇಳಿದ್ರೆ, ಯಾವ ಶುಕಮುನಿಗಳಾದರೆ ಪ್ರವ್ರಜಂತಂ ಹೊರಟು ಹೋಗ್ತಾ ಇದ್ದಾರೆ, ಅನುಪೇತಂ ಅಂತ ಹೇಳಿದ್ರೆ ಏನು ಅರ್ಥ ಅನ್ನೋದು, ದೇಹ ಅಭಿಮಾನವನ್ನು ತೊರೆದವರಾಗಿ ಹೋಗ್ತಾ ಇದ್ದಾರೆ. ಸೊ ಅಂತಹವರಾದಂತಹ ಅವರು ದ್ವೈಪ ಹಾಗೆ ಅವರು ಹೊರಟೋಗ್ತಾ ಇದ್ರೆ, ಅವರನ್ನು ಬಿಟ್ಟು ಹೋಗ್ತಾ ಇದ್ರೆ ದ್ವೈಪಾಯನ ವೇದವ್ಯಾಸರು ವಿರಹಕಾತರ ಆಜುಹಾವ ಪುತ್ರ ವಿಯೋಗದಿಂದ ಕಾತರರಂತೆ, ಕಾತರರಂತ ಹೇಳಿದ್ರೆ ಇರಜಾರಿ ಬಹಳ ಶೋಕತಂ ಸಂತಪ್ತರಾಗಿರುವಂತಹ ಸ್ಥಿತಿ, ಅಯ್ಯೋ ಮಗ ಹೊರಟೋಗ್ತಾ ಇದ್ದಾನಲ್ವ ಅಂತೇಳಿ ವಿರಹದಿಂದ ಅವರು ಆಜುಹಾವ ಅವರನ್ನು ಕರೆದರು, ಕೂಗಿದರು, ಒಂದು ಗಟ್ಟಿಯಾಗಿ ಮಗನೇ ಅಂತ ಕೂಗಿದ್ರು, ಪುತ್ರ ಇತಿ ಮಗನೇ ಅಂತ ಹೇಳಿ ತನ್ಮಯತೆಯಿಂದ ಮನಸ್ಸು ಮರೆತವರು ಅಂದ್ರೆ ತಮ್ಮನ್ನು ತಾವು ಮರೆತು ಹಾಗೆ ಕೂಗಿದ್ದಾರೆ. ಆಗ ತರವಹ ಅಪಿ ಅಲ್ಲಿರುವಂತಹ ಮರಗಳು ಕೂಡ ಪ್ರತ್ಯುತ್ತರವನ್ನು ಕೊಟ್ಟಿದ್ದೆ, ನೇದುಹು ನಾದವನ್ನು ಮಾಡಿದವಂತೆ, ತರವೋಪಿ ನೇದುಹು ತಂ ಸರ್ವಭೂತ ಹೃದಯಂ ಮುನಿ ಆನತೋಸ್ಮಿ. ಅಂತಹ ಸಮಸ್ತ ಪ್ರಾಣಿಗಳಲ್ಲಿ ನೆಲೆಸಿರುವಂತಹ ಶುಕಮುನಿಗಳನ್ನು ನಮಸ್ಕಾರ ಮಾಡ, ಇದು ಶುಕಮುನಿಗಳಿಗೆ ನಮಸ್ಕಾರ ಮಾಡ್ತಾ ಹೇಳುವಂತಹ ಪದ್ಯ. ಇದರ ಒಳಗಿನ ಅರ್ಥವನ್ನೆಲ್ಲ ನೋಡೋಣ. ಇದು ನಡಿಲಕ್ಕೆ ಪೂರ್ವಭಾವಿಯಾಗಿರುವಂತಹದ್ದು ಏನಂತ ಹೇಳಿದ್ರೆ, ಶುಕ ಮಹರ್ಷಿಗಳು ಅವರು ವೇದವ್ಯಾಸರನ್ನು ಬಿಟ್ಟು ಬಿಟ್ಟು ತಪಸ್ಸು ಮಾಡಲಿಕ್ಕೆ ಹೊರಟಿದ್ದಾರೆ ಅಂತ ಹೇಳಿ. ಇಲ್ಲಿ ನಮಗೆ ಬರುವ ಮುಖ್ಯವಾದ ಒಂದು ಸಂಶಯ ಏನಂತ ಹೇಳಿದ್ರೆ, ಅನೇಕ ಸಂಶಯಗಳು ಬರುತ್ತೆ. ಒಂದು ಸಂಶಯ, ಅಂತಹ ತಪಸ್ಸು ಮಾಡುವುದು ಯಾಕೆ? ಭಗವಂತನ ದರ್ಶನಕ್ಕಾಗಿ, ಭಗವಂತನನ್ನು ಪಡೆಯುವುದಕ್ಕಾಗಿ, ಭಗವಂತನನ್ನು ನೋಡುವುದಕ್ಕಾಗಿ ತಪಸ್ಸು ಮಾಡ್ತೀವಿ. ಭಗವಂತ ಪ್ರತ್ಯಕ್ಷವಾಗಬೇಕಂತ ಹೇಳಿ ಸಾಕ್ಷಾತ್ ನಾರಾಯಣನೇ ವೇದವ್ಯಾಸ ರೂಪದಲ್ಲಿ, ತನ್ನ ತಂದೆಯ ರೂಪದಲ್ಲಿ ಅಲ್ಲಿ ನಿಂತಿದ್ದಾರೆ ವೇದವ್ಯಾಸರು. ಹಾಗಿರುವಾಗ ಇವರು ಭಗವಂತನಾದ ವೇದವ್ಯಾಸರನ್ನು ಬಿಟ್ಟು, ಅಂದ್ರೆ ದೇವರನ್ನು ಬಿಟ್ಟು ಬಿಟ್ಟು, ಕಣ್ಣಿಗೆ ಕಾಣಿಸ್ತಾ ಇರುವಂತಹ ಪ್ರತ್ಯಕ್ಷ ಗೋಚರನಾಗಿರುವಂತಹ ಭಗವಂತನನ್ನು ಬಿಟ್ಟು ಬಿಟ್ಟು ಅವರು ತಪಸ್ಸಿಗಾಗಿ ಹೊರಟುವುದಂದ್ರೆ ಏನು? ಅವರಿಗೆ ಗೊತ್ತಾಗಲಿಲ್ಲವೋ ವೇದವ್ಯಾಸರೇ ಭಗವಂತ ಅನ್ನುವ ಅರಿವು ಇದ್ದಿಲ್ಲವ? ಇಲ್ಲ, ಆ ಅರಿವು ಇದ್ದರೂ ಕೂಡ ಅಲ್ಲಿ ತನ್ನ ಕಣ್ಣು ಮುಂಚಿರುವ ಭಗವಂತನನ್ನು ಬಿಟ್ಟು ಬಿಟ್ಟು ಹೇಗೆ ಹೋಗ್ತಾ ಇದ್ದಾರೆ?
ಆಗ ಅರಿವಿಟ್ಟು ಬಿಟ್ಟು ಬಿಟ್ಟು ಹೋದ್ರೆ ತಪಸ್ಸು ಮಾಡಿ ಅವರು ಯಾರನ್ನ ಪ್ರತ್ಯಕ್ಷ ಮಾಡ್ಕೊಳ್ಳಕ್ಕೆ, ಏನು ವೇದವ್ಯಾಸರಕ್ಕಿಂತ ಭಿನ್ನನಾದಂತಹ ದೇವರು ಬೇರೆ ಇದ್ದಾನೆಯೋ, ಆ ವೇದವ್ಯಾಸರೇ ನಾರಾಯಣ ಅಭಿನ್ನನಾದಂತಹ ಭಗವಂತ, ಸಾಕ್ಷಾತ್ ಭಗವಂತನಿರುವಾಗ ಆ ಭಗವಂತನನ್ನು ಬಿಟ್ಟು ಬಿಟ್ಟು ಹೋಗುವುದಂದ್ರೆ ಅರ್ಥ ಏನು ಅನ್ನೋದು ಮೊದಲನೇ ಸಂಶಯ. ಈ ಎರಡನೇ ಸಂಶಯ ನಮಗೆ ಬರುವಂತಹದ್ದು, ಹಾಗೆ ಶುಕ ಮಹರ್ಷಿಗಳು ಬಿಟ್ಟು ಹೋಗ್ತಾ ಇದ್ದರೆ ಪರಮ ವೈರಾಗ್ಯ, ವೈರಾಗ್ಯ ಅಂತ ಹೇಳಿದ್ರೆ ಸಾಮಾನ್ಯ ಮನುಷ್ಯರಂತ ವೈರಾಗ್ಯ, ಭಗವಂತನಿಗೆ ಯಾರ ಮೇಲೆಯೂ ಯಾವ ಅಭಿಮಾನವೂ ಇಲ್ಲ, ಭಗವಂತ ನಿರ್ಲಿಪ್ತ ಅಂತೀವಿ, ನಿರ್ಲಿಪ್ತ, ಯಾವ ಲೇಪವೂ ಇಲ್ಲ ಅವನಿಗೆ, ಯಾವ ಯಾವುದರ ಮೇಲೂ ಆಶೆ ಇಲ್ಲ, ಅವನು ನಿತ್ಯ ಸಂತೋಷ, ನಿತ್ಯ ಸಂತುಷ್ಟ. ಅಂತಹ ಭಗವಂತನ ಆದಂತಹ ವೇದವ್ಯಾಸರು ಅವತಾರದಲ್ಲಿಯೂ ಮೂಲ ರೂಪದಲ್ಲಿಯೂ ಪೂರ್ಣ ಮದ ಪೂರ್ಣವಿದಂ ಅಂತ ಹೇಳಿದಂತೆ ಯಾವತ್ತೂ ಪೂರ್ಣನಾಗಿರುವಂತಹ ಭಗವಂತ ಆ ವಿರಹದಿಂದ, ಅವನಿಗೆ ವಿರಹ ಎಲ್ಲಿಂದ ಬಂತು, ವಿರಹದಿಂದ ಕಾತರತೆ ಹೇಗೆ ಬಂತು, ಅವರು ಯಾಕೆ ಮಗನೇ ಅಂತ ಕೂಗಾಡಿದರು, ಈ ಸಂಶಯಗಳು ಬರುತ್ತೆ. ಎಲ್ಲ ಸಂಶಯಗಳಿಗೂ ಸಮಾಧಾನವನ್ನು ನಾವು ನೋಡಬೇಕು. ಸೊ ಅದ್ ಅಷ್ಟೇ ಅಲ್ಲದೆ ಇನ್ನು ಕೆಲವು ಪೂರ್ವ ವ್ಯಾಖ್ಯಾನಗಳು, ಉದಾಹರಣೆ ನಾವು ಮುಂಚಿನ ಶ್ಲೋಕಗಳಲ್ಲಿ ನೋಡ್ತಾ ಬಂದಿದ್ದೀವಿ, ಶ್ರೀಧರ ವ್ಯಾಖ್ಯಾನ ಅಂತೇಳಿ ಕೆಲವು ತಪ್ಪು ತಿಳಿವಳಿಕೆಯನ್ನು ಕೊಡುವಂತಹ ವ್ಯಾಖ್ಯಾನಗಳು ಕೆಲವು ಅಂಶಗಳಲ್ಲಿ, ಅದನ್ನು ನೋಡ್ತಾ ಇಲ್ಲಿ ಕೂಡ ಈ ಶ್ಲೋಕದಲ್ಲಿ ಕೂಡ ಅನುಪೇತಂ ಅಂತ ಹೇಳಿದರೆ ಉಪೇತ ಅಂದರೆ ಉಪನಯನವಾಗುವುದು ಅಂತ ಅರ್ಥ ಮಾಡಿಕೊಂಡು, ಅನುಪೇತ ನ ಉಪೇತ ಅಂದ್ರೆ ಉಪನಯನವೂ ಕೂಡ ಆಗದಿರುವಂತಹ, ಅವರು ಶ್ರೀಧರ ವ್ಯಾಖ್ಯಾನದಲ್ಲಿ ಅನುಪೇತಂ ಅಂತ ಹೇಳಿದ್ರೆ ಉಪನಯನ ಕೂಡ ಆಗಲಿಲ್ಲ, ಅಂತಹ ಮಗನ ಬಿಟ್ಟು ಅಯ್ಯೋ ಉಪನಯನ ಕೂಡ ಮಾಡ್ಕೊಂಡಿಲ್ಲಲ್ಲಪ್ಪ ಅಂತ ಹೇಳಿ ಕೂಗಾಡಿದ್ರು ಅಂತ ಹೇಳಿ, ಅಂದ್ರೆ ಉಪನಯನ ಕೂಡ ಆಗಲಿಲ್ಲ, ಅಂತ ಅನುಪೇತಂ ಅನ್ನೋ ಶಬ್ದಕ್ಕೆ ಉಪನಯನವಾಗಲಿಲ್ಲ ಅನ್ನೋ ವ್ಯಾಖ್ಯಾನವನ್ನು ಮಾಡಿದ್ದಾರೆ. ಸರಿ, ಏನ ಅದು ಮಾಡಿದ್ರೆ ಏನ್ ತಪ್ಪು ಅಂತ ಒಂದು ವೇಳೆ ಪೂರ್ವ ಪಕ್ಷ ಹಾಕೊಂಡ್ರೆ ಅದು ಸರಿಯಿಲ್ಲ ಅಂತ, ಯಾಕದು ಸರಿಯಿಲ್ಲ ಅಂತ ಹೇಳಿದರೆ, ಇಲ್ಲಿ ಶುಕ ಮಹರ್ಷಿಗಳು ಸನ್ಯಾಸವನ್ನು ತಗೊಂಡು ಬಿಟ್ಟು ಹೋಗ್ತಾರೆ, ಸನ್ಯಾಸಿಗಳಾಗಿ ಹೊರಟು ಬಿಡ್ತಾರೆ. ಸೊ ಉಪನಯನವೇ ಆಗದಿದ್ದರೆ ಸನ್ಯಾಸ ಅಧಿಕಾರವಿಲ್ಲ, ಅನುಪೇತರಿಗೆ, ಅನುಪನೀತರಿಗೆ, ಉಪನಯನವಿಲ್ಲದವರಿಗೆ, ಅಂತಹವರಿಗೆ ಸನ್ಯಾಸ ಅಧಿಕಾರ ಅನುಪೇತರಿಗಿದೆ. ಅನುಪೇತ ಅನ್ನೋ ಶಬ್ದಕ್ಕೆ ಅರ್ಥ ಬೇರೆ, ಅನುಪೇತ ಅನ್ನೋದಕ್ಕೆ ಅನುಪನೀತ, ಉಪನಯನವಾಗದಿರುವನು ಅಂತ ಅರ್ಥ ಮಾಡಿದ್ದಾರೆ. ಹಾಗೆ ಅನುಪನೀತರಿಗೆ ಅಂದ್ರೆ ಉಪನಯನವಾಗದೇ ಇರುವವರಿಗೆ ಸನ್ಯಾಸ ಅಧಿಕಾರವಿಲ್ಲ. ಹಾಗಿರುವಾಗ ಹೇಗೆ ಸನ್ಯಾಸಿಗಳವರ ಹಾಗಾಗಲಿಕ್ಕೆ ಸಾಧ್ಯವಾಗುತ್ತೆ? ಶುಕಮುನಿಗಳು ಸನ್ಯಾಸಿಗಳಾಗಿದ್ದಾರೆ ಅಂತ ಹೇಳಿದ್ರೆ ಉಪನಯನವಾಗಲಿಲ್ಲ ಅಂತ ಹೇಳಕ್ಕೆ ಸಾಧ್ಯವಿರೋದಿಲ್ಲ. ಆ ಕಾರಣದಿಂದ ಆಕ್ಷೇಪವು ಬರುತ್ತೆ, ಆ ಕಾರಣದಿಂದ ಆ ವ್ಯಾಖ್ಯಾನ ಸರಿಯಾಗಿಲ್ಲ. ಅಂದ್ರೆ ಅನುಪೇತ ಅನ್ನುವ ಶಬ್ದಕ್ಕೆ ಉಪನಯನವಾಗಲಿಲ್ಲ ಅಂತ ಅರ್ಥ ಮಾಡುವುದು ಸರಿಯಲ್ಲ ಮೊದಲನೇದು. ಎರಡನೇದಾಗಿ ವಲ್ಲಭಾಚಾರ್ಯ ವ್ಯಾಖ್ಯಾನದಲ್ಲಿ ಪೂರ್ವ ಜನ್ಮದಲ್ಲಿ ಉಪನಯನವಾಗಿತ್ತು ಅಂತ ಸಮಾಧಾನ ಹೇಳಿದ್ದಾರೆ. ಅಂದ್ರೆ ಅನುಪೇತ ಅಂತಿದ್ರೆ ಈ ಉಪನಯನ ಆಗಲಿಲ್ಲ, ಸೊ ಈ ಆಕ್ಷೇಪ ಬಂತಲ್ಲ, ಉಪನಯನವಾಗದಿದ್ದರೆ ಸನ್ಯಾಸ ಇಲ್ಲ, ಇಲ್ಲ ಪೂರ್ವ ಜನ್ಮದಲ್ಲಿ ಉಪನಯನವಾಗಿತ್ತಾದ ಕಾರಣದಿಂದ ಈಗ ಅವರು ಸನ್ಯಾಸ ತಗೋಬಹುದು ಅಂತ ಹೇಳಿ, ಅಂದ್ರೆ ಉಪನಯನವಾಗದೆ ಸನ್ಯಾಸ ತಗೊಂಡಿದ್ದಾರೆ ಅಂತ ನೀವು ಹೇಳ್ತಾ ಇದ್ದೀರಾ, ಆಕ್ಷೇಪ ಬರ್ಲಕ್ಕಿಲ್ಲ. ಅವರಿಗೆ ಪೂರ್ವ ಜನ್ಮದಲ್ಲಿ ಉಪನಯನವಾಯಿತು, ಆದ್ರೆ ಈ ಜನ್ಮದಲ್ಲಿ ಉಪನಯನವಾಗಲಿಲ್ಲ, ಆದ್ದರಿಂದ ಅವರು ಸನ್ಯಾಸ ತಗೊಳ್ಳಕ್ಕೆ ಸಾಧ್ಯವಿದೆ ಅಂತೇಳಿ. ಈ ವ್ಯಾಖ್ಯಾನವು ಸರಿಯಿಲ್ಲ. ಯಾಕೆಂತ ಹೇಳಿದರೆ, ನಾವು ಷೋಡಶ ಸಂಸ್ಕಾರಗಳು ಹೇಳುವಾಗ ಅವು ಆಯಾ ಜನ್ಮಕ್ಕೆ ಸಂಬಂಧ, ಅಂದ್ರೆ ಈ ಜನ್ಮದಲ್ಲಿ ಮುಂಚಿನ ಜನ್ಮದಲ್ಲಿ ಉಪನಯನವಾಯಿತು, ಈ ಜನ್ಮದಲ್ಲಿ ಅದನ್ನು ಉಪಯೋಗಿಸಿಕೊಳ್ತು ಬಳಸ್ಕೊಳ್ತೀವಿ ಅಂದ್ರೆ ಹಾಗೆ ಆಗೋಲಕ್ಕೆ ಸಾಧ್ಯವಿಲ್ಲ. ಯಾವ ಯಾವ ಜನ್ಮದಲ್ಲಿ ಆಯಾ ಜನ್ಮಕ್ಕೆ ಎಲ್ಲ ಸಂಸ್ಕಾರಗಳು ನಡೀಬೇಕೆ ಹೊರತು ಇನ್ ಮುಂದಿನ ಜನ್ಮದ ಸಂಸ್ಕಾರಗಳು ಈ ಜನ್ಮಕ್ಕೆ ಅಪ್ಲೈ ಮಾಡ್ಕೊಳ್ತೀವಿ ಅಂದ್ರೆ ಅದು ಸಾಧ್ಯವಿಲ್ಲ. ಆ ಕಾರಣದಿಂದ ಆ ವ್ಯಾಖ್ಯಾನವು ಸರಿಯಿಲ್ಲ ಅಂತ ನಾವು ತಿಳ್ಕೋಬೇಕು. ಅಷ್ಟೇ ಅಲ್ಲದೆ ಭಗವಂತನ ಧ್ಯಾನ ಪರ ಅಂತ ಶುಕಮಣಿಗಳಿಗೆ ಬೇರೆ ಕರ್ತ ಅಂದ್ರೆ ಇನ್ನು ಮಾಡಬೇಕಾಗಿದ್ದು ಇಲ್ಲ, ಅಪೇತ ಕೃತ್ಯರು, ಆದ್ದರಿಂದ ಉಪನಯನ ಬೇಡ ಅಂತ ಹೇಳಿ ಇನ್ನೊಬ್ಬರು ಗಿರಿಧರ ವ್ಯಾಖ್ಯಾನದಲ್ಲಿ ಭಗವಂತನೇ ಧ್ಯಾನಪರರಾಗಿದ್ದಾರೆ ಶುಕಮುನಿಗಳು, ಅವರಿಗೆ ಅಪೇತ ಕೃತ್ಯರು ಅಂದ್ರೆ ಕೃತ್ಯ ಅಂದ್ರೆ ಒಂದು ಮಾಡಬೇಕು, ಅಪೇತ ಕೃತ್ಯ ಮಾಡಬೇಕಾಗಿದ್ದು ಏನೂ ಇಲ್ಲ. ಆ ಕಾರಣದಿಂದ ಅಪೇತ ಕೃತ್ಯರಾದ್ದರಿಂದ ಮಾಡಬೇಕಾದ ಕರ್ತವ್ಯವೂ ಇಲ್ಲ, ಆದ್ದರಿಂದ ಅವರಿಗೆ ಉಪನಯನದ ಅವಶ್ಯಕತೆ ಇಲ್ಲ, ಇಟ್ ಡಸ್ ನಾಟ್ ನೀಡ್ ಉಪನಯನ ಅಂತ ಹೇಳಿ ಗಿರಿಧರ ವ್ಯಾಖ್ಯಾನದಲ್ಲಿ ಹೇಳಿದ್ದಾರೆ. ಅಂದ್ರೆ ಅವರಿಗೆ ಉಪನಯನದ ಅವಶ್ಯಕತೆ ಇಲ್ಲ, ಇಟ್ ಡಸ್ಂಟ್ ನೀಡ್ ಇಟ್, ಸೊ ಅದಕ್ಕೆ ಉಪನಯನ ಮಾಡಿದ. ಹಾಗಾದರೆ ನಾವು ಅವರಿಗೆ ಉಪನಯನದ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ರೆ ಸನ್ಯಾಸ ಮಾತ್ರ ಯಾಕೆ? ಸನ್ಯಾಸ ಆಶ್ರಮವೂ ಸ್ವೀಕಾರ ಮಾಡಬೇಕಾಗಿದ್ದಿಲ್ಲ. ಉಪನಯನ ಬೇಕಾಗಿಲ್ಲ ಅಂದ್ರೆ ಸನ್ಯಾಸ ಆಶ್ರಮವು ಬೇಕಾಗಿಲ್ಲ, ಸನ್ಯಾಸ ಸ್ವೀಕಾರ ಯಾಕೆ ಮಾಡ್ಬೇಕು ಅವರು? ಸೊ ಆ ಕಾರಣದಿಂದ ಸನ್ಯಾಸವೂ ಬೇಕಾಗಿಲ್ಲ ಅನ್ನುವ ಒಂದು ಅಂಶ ಬರುತ್ತೆ. ಉಪನಯನ ಬೇಕಾಗಿಲ್ಲ, ಸನ್ಯಾಸವೂ ಬೇಕಾಗಿಲ್ಲ, ಸನ್ಯಾಸಾಶ್ರಮವು ಬೇಕಾಗಿಲ್ಲ. ಸೊ ಈ ಎಲ್ಲ ಸಮಸ್ಯೆಗಳನ್ನು ಆಲೋಚನೆ ಮಾಡಿ ಆ ಶ್ರೀಧರ ವ್ಯಾಖ್ಯಾನ ಇರುವಂತಹ ಅನುಪೇತ ಮೋದಕ್ಕೆ ಯಾರು ಇರಲಿಲ್ಲ ಏಕಾಕಿ ಅಂತ ಹೇಳಿದ್ದಾರೆ, ಅದು ಸರಿಯಿಲ್ಲ. ಸನ್ಯಾಸಿಗಳು ಏಕಾಕಿ ಇರಬೇಕಾಗಿಲ್ಲ ಅಂದ್ರೆ ದುರ್ವಾಸರಿಗೆ ಸಾವಿರ ಶಿಷ್ಯರಿದ್ರು. ಸೊ ಏಕಾಕಿ ಆಗಬೇಕನ್ನುವ ಅವಶ್ಯಕತೆಯೂ ಇಲ್ಲ. ಸೊ ಆ ಕಾರಣದ ಅನುಪೇತಂ ಅಂತ ಹೇಳಿದ್ರೆ ಸರಿಯಾದ ಅರ್ಥ ಏನು, ಇಲ್ಲಿ ಅಪ್ಲೈ ಮಾಡಬೇಕಾಗಿದೆ ಅರ್ಥ ಏನು, ಯಾವ ಅರ್ಥ ಈ ಪ್ರೆಸೆಂಟ್ ಕಾಂಟೆಕ್ಸ್ಟ್ ಈ ಸಂದರ್ಭದಲ್ಲಿ ಈ ಪ್ರಸ್ತುತ ಶ್ಲೋಕದಲ್ಲಿ ಅನುಪೇತಂ ಅನ್ನುವ ಶಬ್ದಕ್ಕೆ ಯಾವ ಅರ್ಥ ಬಳಸಿದರೆ ಅದು ಸರಿ ಹೋಗುತ್ತೆ ಅಂತ ಹೇಳಿದರೆ ಆಚಾರ್ಯರು ಅದನ್ನು ಚೆನ್ನಾಗಿ ಅರಿತವರಾಗಿ ಸರ್ವಜ್ಞಾನದ ಆಚಾರ್ಯರು ಹೇಳ್ತಾರೆ, ಮಧ್ವಾಚಾರ್ಯರು, ಅನುಪೇತಂ ಅಂದ್ರೆ ದೇಹಾದಿಭಿ ಅನಭಿಮಾನಾತ್, ಉಪೇತ ಅಂದ್ರೆ ಕೂಡಿ ಇರುವುದು, ಯಾವುದರಿಂದ ಕೂಡಿರುವುದು, ದೇಹ ಇದೆ, ದೇಹದ ನಮ್ಮೆಲ್ಲರಿಗೂ ಇರುತ್ತೆ ದೇಹ, ದೇಹದ ಜೊತೆಲಿ ನಮಗೆ ದೇಹದ ಅಭಿಮಾನವೂ ಇರುತ್ತೆ, ಎಲ್ಲರಿಗೂ ದೇಹದ ಅಭಿಮಾನ ಇದೆ. ಅವರು ಅನುಪೇ ಅಂದ್ರೆ ಉಪೇತಂ ನ ಉಪೇತಂ, ಕೂಡಿ ಇಲ್ಲ, ಯಾವುದರಿಂದ ಕೂಡಿ ಇಲ್ಲ, ದೇಹದ ಅಭಿಮಾನದಿಂದ ಕೂಡಿ ಇಲ್ಲ. ಅನುಪೇತಂ ಅಂದ್ರೆ ದೇಹಾದಿಭಿ ಅನಭಿಮಾನಾತ್, ದೇಹಾದಿಗಳಲ್ಲಿ ದೇಹದ ಮೇಲಾಗಲಿ, ತಮ್ಮ ಮನಸ್ಸು ಮೇಲಾಗಲಿ, ತಮ್ಮ ಅವಯವಗಳ ಮೇಲಾಗಲಿ, ತಮಗೆ ಬೇಕಾದ ವಸ್ತುಗಳ ಮೇಲಾಗಲಿ, ಉಣ್ಣಬೇಕು ತಿಂಡಿ ಇತ್ಯಾದಿಗಳು ಆಹಾರಾದಿಗಳ ಮೇಲಾಗಲಿ, ಯಾವುದರ ಮೇಲೂ ಕೂಡ ಅಭಿಮಾನವಿಲ್ಲದೆ ಅನಭಿಮಾನಾತ್, ಅನುಪೇತಂ ಅನ್ನೋ ಶಬ್ದಕ್ಕೆ ದೇಹಾದಿಗಳ ಅಭಿಮಾನವನ್ನು ಬಿಟ್ಟವರಾಗಿ ಅಂಥೇಳಿ ಅರ್ಥವನ್ನು ಮಾಡಿದ್ದಾರೆ ಆಚಾರ್ಯರು. ಸೊ ಅದು ಹೇಳಿದಾಗ ಈ ಸಂದರ್ಭದಲ್ಲಿ ಅದು ಯಾವ ಆಕ್ಷೇಪಗಳಿಗೂ ಒಳಗಾಗೋದಿಲ್ಲ. ಸರಿ, ಆ ಕಾಂಟೆಕ್ಸ್ಟ್ ಗೆ ಫಸ್ಟ್ ಆಫ್ ಆಲ್ ದೇರ್ ಆರ್ ನೋ ಅಬ್ಜೆಕ್ಷನ್ಸ್, ಸೆಕೆಂಡ್ ಥಿಂಗ್ ಅದು ಒಳ್ಳೆ ಪುಷ್ಟಿಕರವಾದ ಅರ್ಥವನ್ನು ಕೊಡುತ್ತೆ. ಅವರು ಅನುಪೇತರಾಗಿದ್ದಾರೆ, ದೇಹಾದಿಗಳ ಅಭಿಮಾನವನ್ನು ತೊರೆದವರಾಗಿದ್ದಾರೆ ಅಂತ ಹೇಳಿದರೆ ಸುಂದರವಾದ ಅರ್ಥ ಬರುತ್ತೆ ಅನ್ನೋದು ನಾವು ದೃಷ್ಟಿಯಲ್ಲಿಟ್ಕೋಬೇಕು. ಅದಾದ ಮೇಲೆ ಮೊದಲನೇ ಆಕ್ಷೇಪ, ಫಸ್ಟ್ ನಾವು ಮೊದಲನೇದು, ಶುಕಾಚಾರ್ಯರು ಭಗವಂತನೇ ಸಾಕ್ಷಾತ್ ತಮ್ಮ ಕಣ್ಣಿ ಎದುರಿಗಿದ್ದರೆ ಯಾಕೆ ಆ ಭಗವದ್ರೂಪನಾದ ವೇದವ್ಯಾಸನ್ನು ಬಿಟ್ಟು ಬಿಟ್ಟು ತಪಸ್ಸಿಗೆ ಹೊರಟಿದ್ದಾರೆ ಅಂತೇಳಿ ನಾವು ಒಂದು ದೃಷ್ಟಿಯಿಂದ ನೋಡಬಹುದು. ಏನಂತ ಹೇಳಿದರೆ ಶುಕಾಚಾರ್ಯರು ರುದ್ರರ ಸಾಕ್ಷಾತ್ ಅಂಶ ಆಗಿದ್ದಾರೆ, ರುದ್ರಾವತಾರಿಗಳಾಗಿದ್ದಾರೆ. ಆ ಕಾರಣದಿಂದ ಅವರು ರುದ್ರದೇವರು ಮನೋಭಿಮಾನಿಗಳು ಆಗಿದ್ದಾರೆ. ಸೊ ಮನಸ್ಸಿನ ಅಭಿಮಾನಿಯಾದಂತಹ ರುದ್ರದೇವರು ಅವರು ಎಲ್ಲರ ಮನಸ್ಸನ್ನು ನೇಮನ ಮಾಡ್ತಾರೆ, ತಮ್ಮಕ್ಕಿಂತ ಕೆಳಗಿರುವಂತಹ ಅವರು, ಆ ರುದ್ರಕ್ಕಿಂತ ಮೇಲಿರುವಂತಹ ಅವರು ಸರಸ್ವತಿ ಭಾರತಿಗಳಾಗಲಿ, ಬ್ರಹ್ಮವಾಯುಗಳು, ಲಕ್ಷ್ಮೀದೇವಿ, ನಾರಾಯಣ, ಇವರ ಮನಸ್ಸು ಮಾತ್ರ ರುದ್ರದೇವರು ನೇಮನ ಮಾಡೋದಿಲ್ಲ, ಅವರಿಗಿಂತ ಕೆಳಗಿರುವವರ ಮನಸ್ಸನ್ನು ಮಾತ್ರ ರುದ್ರದೇವರು ನೇಮನ ಮಾಡ್ತಾರೆ. ಆ ರುದ್ರದೇವರ ಮನಸ್ಸನ್ನು ಕೂಡ ಭಗವಂತ ನೇಮನ ಮಾಡ್ತಾನೆ, ವಾಯುದೇವರು ಮಾಡ್ತಾರೆ, ಭಗವಂತನು ನೇಮನ ಮಾಡ್ತಾನೆ. ಸೊ ಆ ಭಗವಂತ ನೇಮನ ಮಾಡ್ತಾನಾದ ಕಾರಣದಿಂದ ಭಗವಂತ ಏನು ಮಾಡಿದ, ಒಂದು ಸಂದರ್ಭದಲ್ಲಿ ರುದ್ರದೇವರನ್ನು ಮೋಹಿನಿ ರೂಪದಲ್ಲಿ ರುದ್ರದೇವರನ್ನು ತನ್ನನ್ನು ಹಿಂಬಾಲಿಸುವಂತೆ ಮಾಡಿದ. ಅಂದರೆ ರುದ್ರದೇವರು ಮಹಾವೈರಾಗ್ಯಶಾಲಿಗಳು, ವೈರಾಗ್ಯ ಮೂರ್ತಿಗಳವರು. ಪಾರ್ವತೀದೇವಿ ಅತ್ಯಂತ ಸುಂದರಿಯಾಗಿ ತನಗಾಗಿ ತಪಸ್ಸು ಮಾಡಿದಾಗ ಕೂಡ ಆ ಪಾರ್ವತಿಯ ಮರಳಿಗೆ ಒಳಗಾಗಲಿಲ್ಲ. ಅಂದರೆ ತಮ್ಮ ಸ್ಥೈರ್ಯವನ್ನು ನಿಲ್ಲಿಸಿಕೊಂಡಿದ್ದಾರೆ, ಮನಸ್ಥೈರ್ಯ ಅಷ್ಟಿದೆ ಅವರಿಗೆ. ಅಷ್ಟೇ ಅಲ್ಲದೆ ಮನ್ಮಥನೇ ಬಂದು ಬಾಣವನ್ನು ಬಿಟ್ಟಾಗ ಅವರು ಆ ಮನ್ಮಥನ ಬಾಣಕ್ಕೂ ಸಿಗದೆ ಮನ್ಮಥನನ್ನೇ ಸುತ್ತ ಹಾಕಿದ್ದಾರೆ. ಅಂತಹ ಕಾಮನನ್ನೇ ದಹನ ಮಾಡಿದಂತಹ ಪರಮ ವೈರಾಗ್ಯಶಾಲಿಗಳು ರುದ್ರರು. ಅಂತಹ ರುದ್ರರು ಕೂಡ ಜಗನ್ಮೋಹಿನಿಯಾಗಿ ನಾರಾಯಣ ಬಂದಾಗ ಆ ಜಗನ್ಮೋಹಿನಿಯನ್ನು ಹಿಂಬಾಳಿಸಿ ಓಡಿದರು. ಯಾಕೆ? ಭಗವಂತ ತನ್ನ ಮನಸ್ಸಿನ ಒಳಗೆ ನಿಂತು ತನ್ನನ್ನು ಮೋಹಕ್ಕೆ ಒಳಗಾಗುವಂತೆ ಮಾಡಿದ ಭಗವಂತ ಅಂತೇಳಿ. ಅಂದ್ರೆ ಆ ಭಗವಂತನ ಸಾಮರ್ಥ್ಯವೆಂತಾದ ಅನ್ನೋದು ಗೊತ್ತಾಗತ್ತೆ. ಸೊ ಹಾಗೆ ಮೋಹಕ್ಕೆ ಭಗವಂತ ತನ್ನನ್ನು ಬಲಿ ಮಾಡ್ತಾನೆ. ಸೊ ಹೀಗೆ ಭಗವಂತ ತಂದೆ ರೂಪದಲ್ಲಿ ವೇದವ್ಯಾಸರಾಗಿ ಕಣ್ಣು ಮುಂಚೆ ಇದ್ದರೆ ತನಗೆ ಭಗವಂತ ವೇದವ್ಯಾಸರನ್ನುವ ತಿಳುವಳಿಕೆ ಇದ್ದರೂ ಕೂಡ ಮತ್ತು ತಂದೆಯನ್ನು ಮೋಹ ಮತ್ತು ಬರುವಂತೆ ಭಗವಂತ ಮಾಡಿಬಿಟ್ರೆ, ಮುಂಚೆ ಮಾಡಿದಂತೆ ಮೋಹಿನಿ ರೂಪದಲ್ಲಿ ಮಾಡಿದಂತೆ ಭಗವಂತ ಮತ್ತು ತನಗೆ ಏನೋ ಮೋಹವನ್ನು ಉಂಟು ಮಾಡಿಬಿಟ್ಟು ದೇವರನ್ನು ಇದಕ್ಕಿಂತ ತಂದೆ ಅನ್ನುವ ಅಭಿಮಾನವನ್ನೇ ಬೆಳೆಸಿಬಿಟ್ಟು, ತಂದೆಯಾಗಿ ತಂದೆ ತಂದೆ ಅಂತ ಹೇಳಿ ತಂದೆಯ ಅಭಿಮಾನವನ್ನೇ ಬೆಳೆಸಿಬಿಟ್ರೆ, ತಾನು ಪರಮ ವೈರಾಗ್ಯಶಾಲಿಯಾಗಿರ್ಬೇಕಂತೆ ಅವತಾರ ಮಾಡಿದಂತಹ ರುದ್ರದೇವರಿಗೆ ಆ ಆಶಯವೇ ಬಿಟ್ಟು ಬಿಟ್ಟು ದೇವರ ಮುಂಚೆ ತಂದೆ ತಂದೆ ಅಂತ ಓಡುವಂತಹ ಒಂದು ಪ್ರಸಂಗ ಬಂದಿಬಿಡುತ್ತೋ ಏನೋ ಅಂತ ಅವರಿಗೆ ಸ್ವಲ್ಪ ಮನಸ್ಸಿಗೆ ಸಂಕೋಚ ಬಂತೇನೋ ಅನ್ನುವಂತೆ ಅವರು ಭಗವಂತನನ್ನು ಮನಸ್ಸಿನಲ್ಲೇ ನಿಲ್ಲಿಸಿಕೊಂಡಿದ್ದೀನಿ, ಆ ದೇವರನ್ನು ನಾನು ಹಾಗೆ ದೇವರನ್ನು ಧ್ಯಾನ ಮಾಡ್ತಾ ಅಂತರ್ಗತನಾಗಿರುವ ಭಗವಂತನ ರೂಪವನ್ನೇ ನಾನು ಆ ಅಂತಸ್ಥಕ್ಷಿಣದಿಂದ ನೋಡ್ತೀನಿ ಅಂತ ಹೇಳಿ ಅವರು ಹೊರಟು ಹೋಗ್ತಾರೆ. ಆ ಕಾರಣದಿಂದ ಅವರಿಗೆ ದೇವರನ್ನು ತಿಳುವಳಿಕೆ ಇತ್ತು, ಆದರೂ ಕೂಡ ಭಗವಂತನನ್ನು ಅಂತರ್ದೃಷ್ಟಿಯಿಂದ ಒಳಗೆಯೇ ನೋಡೋಣ ಅನ್ನೋ ದೃಷ್ಟಿಯಿಂದ ಅವರು ಬಿಟ್ಟು ವೇದವ್ಯಾಸರನ್ನು ಬಿಟ್ಟು ಬಿಟ್ಟು ತಪಸ್ಸಿಗೆ ಹೊರಟು ಹೋಗ್ತಾರೆ. ಸರಿ, ಅದು ಹಾಗಿದೆ. ಮತ್ತೆ ಈ ವೇದವ್ಯಾಸರು ಹೀಗೆ ಆಕೆ ಮಾಡಿದರು, ವಿರಹಕಾತರರಾಗಿದ್ದಾರ ಮಗ ಅಂತ ಕರೆದಲ್ವಾ, ಇದು ಏನು ಅಂತ ಹೇಳಿದರೆ, ಪರಮಾತ್ಮ ಸರ್ವವ್ಯಾಪಿ ನಿರ್ದುಃಖ ಇದೆಲ್ಲವೂ ಅವನು ವಿರಹಕಾತರ ಆಗಿದ್ದಾರೆ ಹೇಗೆ ಅಂತ ಹೇಳಿದ್ರೆ, ಭಗವಂತನಿಗೆ ಯಾರಿಂದಲೂ ವಿರಹವಿಲ್ಲ, ಕಾತರತೆ ಅಸಲೇ ಇಲ್ಲ. ಆದ್ರೆ ಮಿಕ್ಕವರೆಲ್ಲ ಕೂಡ ವ್ಯಾಖ್ಯಾನ ಮಾಡುವುದು ಇಲ್ಲಿ ಭಗವಂತನಿಗೆ ಸ್ವಲ್ಪ ಬಂದ್ಬಿಡ್ತು, ಭಗವಂತನೇ ಆದ್ರೆ ಅವತಾರ ಮಾಡಿದಾಗ ಭಗವಂತನಿಗೆ ವಿರಹ ಕಾತರತ್ವ ಬಂದ್ಬಿಡ್ತು, ಆಮೇಲೆ ನಾರದರು ಬಂದು ಉಪದೇಶ ಮಾಡಿದ ಮೇಲೆ ಆ ಕಾತರತೆ ಪರಿಹಾರ ಆಯಿತು ಇತ್ಯಾದಿ ವ್ಯಾಖ್ಯಾನಗಳನ್ನು ಮಾಡಿದ್ದಾರೆ. ಸೊ ಅಷ್ಟೇ ಅಲ್ಲದೆ ಇದರಲ್ಲಿ ವ್ಯಾಸರಿಗೆ ಪಾಪ ಮಗನ ಮೇಲೆ ತುಂಬಾ ಪ್ರೀತಿ ಇತ್ತು, ಅಭಿಮಾನವಿತ್ತು, ಅವರು ವಿರಹ ಕಾತರರಾಗಿದ್ದಾರೆ. ಆದ್ರೆ ಶುಕಮುನಿಗಳು ಪರಮ ವೈರಾಗ್ಯಶಾಲಿಯಾಗಿ ಹೋಗಿದ್ದಾರೆ. ಸೊ ವ್ಯಾಸರಿಕ್ಕಿಂತಲೂ ಹೆಚ್ಚು ಜ್ಞಾನಿ ಶುಕಮುನಿಗಳು ಅಂತ ಇದು ಹೇಳುತ್ತೆ ಅಂತ ಹೇಳಿ ವೀರರಾಗ ವ್ಯಾಖ್ಯಾನ ಮಾಡಿದ್ದಾರೆ. ಹೀಗೆ ಇದು ಉಪನಿಷತ್ ನಿರ್ಣಯಿಸಿದಂತ ವೇದಾಂತ ಸೂತ್ರಗಳನ್ನೇ ಮಾಡಿದಂತ ವ್ಯಾಸರಿಗೆ ಅಂತಃಕರಣ ಶುದ್ಧವಾಗಿರಲ್ಲ, ಪ್ರಸನ್ನವಾಗಿರಲ್ಲ, ಭಾಗವತನ ನಾರದ ಉಪದೇಶ ಆಯಿತು, ಈ ವಿಧವಾಗಿ ವಿಶ್ವನಾಥ ವ್ಯಾಖ್ಯಾನ ಕೊಟ್ಟಿದೆ. ಸೊ ಈ ವಿಧವಾಗಿ ಎಲ್ಲ ವ್ಯಾಖ್ಯಾನಗಳು ಈಗ ಈ ಶ್ಲೋಕವನ್ನು ನೋಡಿದಾಗ ಬಹಳ ಗೊಂದಲಕ್ಕೊಳಗಾಗಿಬಿಟ್ಟಿದ್ದಾರೆ. ಸೊ ವ್ಯಾಸರು ಮಗು ಅಂತ ಕರೆದಾಗ ಮರಗಳು ವ್ಯಾಸರನ್ನು ಮಗು ಅಂತ ಕರೆದಿದ್ದ ಅಂದ್ರೆ, ಅಪ್ಪ ನೀನು ಮಗು ಅಂತ ಕರಿತಾ ಇದ್ದೀನಿ, ನೀನೇ ಒಂದು ಮಗು ಅಂತ ಆಗಿದ್ದೀಯಲ್ಲಪ್ಪ, ಯು ಆರ್ ನಾಟ್ ವೆರಿ ಪಕ್ವವಾದ ಜ್ಞಾನ ಬಂದಿಲ್ಲ, ಮಗು ಅಂತ ಇದೆಯ ಜ್ಞಾನದಲ್ಲಿ ಅಂತ ಆ ಮರಗಳೆಲ್ಲ ಕೂಡ ಮತ್ತು ಮಗು ಅಂತ ಪ್ರತಿಧ್ವನಿಸಿತು ಅಂತ ಹೇಳಿ ಹೀಗೆ ಇನ್ನು ವ್ಯಾಖ್ಯಾನಗಳನ್ನು ತಪ್ಪು ವ್ಯಾಖ್ಯಾನ ನೆರವೇರಿದ್ದಾರೆ. ಸೊ ಆದ್ರೆ ಶುಕಮುನಿಗಳು ವೇದವ್ಯಾಸರಿಗಿಂತಲೂ ಮೇಲ್ಮಟ್ಟನಲ್ಲಿದ್ದವರಾಗಿ ಯೋಗ ಬಲದಿಂದ ಅವರು ಮರಗಳ ಹೃದಯಗಳಲ್ಲಿದ್ದರು. ಸೊ ಶುಕಮುನಿಗಳು ತಾವೇ ಹಿಂದಿರುಗಿ ಉತ್ತರ ಕೊಟ್ಟಿ ತಂದೆಗೆ, ಅಪ್ಪ ಈ ಬಾಂಧವ್ಯ ಮೋಹ ಇದು ಇರಬಾರದು ಅಂತ ಹೇಳುವಂತ ಹೇಳಿದ್ದಾರೆ ಅನ್ನುವಂತಹ, ನಾನು ನಿನ್ನ ಮಗನಾದ್ರೆ ನೀನು ನನ್ನ ಮಗನೇ, ಯಾಕಂದ್ರೆ ತಂದೆ ಮಗ ಅನ್ನುವ ಸಂಬಂಧ ಮೋಹ, ಇದೆಲ್ಲ ಮೋಹ ಮಿಥ್ಯಾ ಇತ್ಯಾದಿ ವ್ಯಾಖ್ಯಾನಗಳು, ಅನೇಕ ವಿಧವಾದಂತಹ ತಪ್ಪು ತಪ್ಪು ಭಾವನೆಗಳಿಂದ ಬರುವಂತಹ ವ್ಯಾಖ್ಯಾನಗಳು ಅಪವ್ಯಾಖ್ಯಾನಗಳು ಅನೇಕವು ಹೊರಟು ಬಿಟ್ಟಿವೆ. ಸೊ ಇವರು ಸರ್ವಭೂತ ಹೃದಯಂ ಅಂತ ಹೇಳಿದ್ರೆ ಯೋಗಗಳಿಂದ ಎಲ್ಲರ ಹೃದಯವನ್ನು ಪ್ರವೇಶ ಮಾಡುವಂತಹ ಶುಕಮುನಿಗಳು, ಆದರೆ ವೇದವ್ಯಾಸರು ಪಾಪ ಸ್ವಲ್ಪ ಜಾರಿ ಬಿದ್ರೇನು ಅನ್ನುವಂತೆ ತಪ್ಪು ವ್ಯಾಖ್ಯಾನಗಳನ್ನು ಮಾಡಿದ್ರೆ ಅದೆಲ್ಲವನ್ನು ಸರಿ ಮಾಡ್ತಾ ಆಚಾರ್ಯರು ಇದನ್ನು ಸರಿಯಾದ ಅರ್ಥವನ್ನು ಕೊಡುವುದು ಮಾತ್ರವಲ್ಲದೆ ತಾವು ಕೊಡುವಂತಹ ಅರ್ಥವನ್ನು ಕೋಟ್ ಮಾಡಿ ಹೇಳ್ತಾ ಇದ್ದಾರೆ. ಅಂದ್ರೆ ಇದು ತಾವು ಏನೋ ಕಲ್ಪನೆ ಮಾಡಿ ಅದನ್ನೇನೋ ಸರಿಪಡಿಸಲಿಕ್ಕೆ ತಿದ್ದುಪಾಟು ಏನೋ ಜಸ್ಟ್ ಅಡ್ಜಸ್ಟ್ ಮಾಡೋಣ ಅಂತ ಹೇಳಿ ಆ ದೃಷ್ಟಿಯಿಂದ ಮಾಡಿದ್ದಾರೆ ಅನ್ನುವ ಭಾವನೆ ಬರಬಾರದಂತ ಹೇಳಿ ಸ್ಪಷ್ಟವಾಗಿ ಸ್ಕಂದ ಪುರಾಣದಲ್ಲಿಯೂ ಉದ್ಯೋಗ ಪರ್ವದಲ್ಲಿಯೂ ಇತ್ಯಾದಿಗಳಿಂದ ಅವರು ಅಲ್ಲಿ ಇರುವ ಅಂಶಗಳನ್ನು ತಿಳಿಸಿಕೊಡ್ತಾ ಇದ್ದಾರೆ. ಅನುಪೇತಂ ದೇಹಾದಿಭಿ ಅನಭಿಮಾನಾತ್, ದೇಹಾದಿಗಳ ಮೇಲೆ ಅಭಿಮಾನವಿಲ್ಲದೆ ಇರುವುದು ಅನುಪೇತ ಅನ್ನುವ ಶಬ್ದ ತಿಳಿಸಿಕೊಡುತ್ತೆ. ಆ ವೇದವ್ಯಾಸ ದೇವರು ಅಕಾತರ ಕಾತರವತ್ ಅದರ್ಶಯತ್ ಅಂತ ಹೇಳಿ ಅವರಿಗೆ ಕಾತರತೆ ಇಲ್ಲ, ಅಂದ್ರೆ ಕಾತರತೆ ಅಂತ ಹೇಳಿದ್ರೆ ಎದೆಜಾರುವುದು, ಡಿಪ್ರೆಸ್ಡ್ ಅಂಡ್ ಬಹಳ ಡಿಜೆಕ್ಟೆಡ್ ಮೂಡ್ ನಲ್ಲಿ ಇರುವಂತಹದ್ದು ಅಂತಹ, ಅವರು ನಿತ್ಯ ಆನಂದದಲ್ಲಿರುವ ಭಗವದ್ ರೂಪ ಅವರು, ಅವರಿಗೆ ಹಾಗೆ ಎಂಥ ಕಾತರತೆಯೂ ಇಲ್ಲ. ಆದರೂ ಕೂಡ ಅವರು ಹಾಗೆ ಎರೆಜಾರಿದಂತೆ ಎದುಗುಂದಿದಂತೆ ಅವರು ತೋರಿಸಿಕೊಂಡರು, ಕಾತರವತ್ ಅದರ್ಶಯತ್ ಹಾಗೆ ತೋರಿಸಿಕೊಂಡಿದ್ದಾರೆ ಅಂತ ಹೇಳಿ ಅದಕ್ಕೆ ಪ್ರಮಾಣವನ್ನು ಕೊಡ್ತಾರೆ. ಉತ್ತಂತ ಸ್ಕಾಂದೆ ಅಂತ ಹೇಳಿ ಸ್ಕಂದ ಪುರಾಣದಲ್ಲಿ ಉದ್ಯೋಗಿ ಹೇಳಿದಂತ ವಚನ, ನಿತ್ಯತೃಪ್ತ ಪರಾನಂದೋ ಯೋಗಿಯ ಪರಮೇಶ್ವರ ಯಸ್ಯ ಪುತ್ರ ಫಲಂ ನೈವ ಯಜ್ಜಾತಂ ಜಗದೀದೃಶಂ ಯತ್ ಅಧೀನ ಶಿಯೋಪಾಂಗಾತ್ ಬ್ರಹ್ಮ ರುದ್ರಾದಿ ಸಂಸ್ಥಿತಿ ಸ ಪುತ್ರಾರ್ಥಂ ತಪಸ್ತೇಪೆ ವ್ಯಾಸೋ ರುದ್ರಸ್ಯ ತ ಈಶ್ವರ ಕಾತರಿಯಂ ದರ್ಶಯಾಮಾಸ ವಿಯೋಗೇ ಲೌಕಿಕಂ ಹರಿಃ ಕುತಃ ಕಾತರತ ತಸ್ಯ ನಿತ್ಯಾನಂದ ಮಹೋದದೇಹ ಇತಿ ಈಶನ್ನಪಿ ಹಿ ಲೋಕಸ್ಯ ಸರ್ವಸ್ಯ ಜಗತೋ ಹರಿಃ ಕರ್ಮಾಣಿ ಕುರುತೆ ವಿಷ್ಣು ಕೀನಾಶ ಇವ ದುರ್ಬಲ ಅಂತೇಳಿ. ಏನಿದರ ಅರ್ಥ ಅಂತ ಹೇಳಿದ್ರೆ, ಇದು ಹೇಳ್ತಾ ಇದ್ದಾರೆ ಸ್ಕಂತ ಪುರಾಣದಲ್ಲಿ ಹೆಚ್ಚಿನ ಮಾತುಕಗಳ ಪ್ರಕಾರ, ನಿತ್ಯ ತೃಪ್ತ ಪರಾನಂದ, ಶ್ರೀಹರಿ ನಿತ್ಯ ತೃಪ್ತನು, ಅವನಿಗೆ ಯಾವಾಗಲೂ ಕೂಡ ತೃಪ್ತಿ ಅಂದ್ರೆ ಏನು ಬೇಕಾಗಿದ್ದೇ ಇಲ್ಲ, ಅವನು ನಿತ್ಯ ತೃಪ್ತನು, ಏನು ಬೇಕಾಗಿಲ್ಲ ಅವನಿಗೆ. ಪರಾನಂದ ಪೂರ್ಣಾನಂದ, ಪೂರ್ಣವಾದ ಆನಂದ ಉಳ್ಳವನಾಗಿದ್ದಾನೆ ಅವನು. ಅವ್ಯಯ ನಾಶರಹಿತನು, ನಾಶರಹಿತನು ಅಂದ್ರೆ ಚತುರ್ವಿಧವಾದ ನಾಶವೂ ಇಲ್ಲ ಭಗವಂತನಿಗೆ. ಚತುರ್ವಿಧವಾದ ನಾಶ ಅಂತ ಏನು, ನಮಗೆ ದುಃಖ ಪ್ರಾಪ್ತಿ ಅನ್ನೋದು ಆ ನಾಲ್ಕು ನಾಶಗಳಲ್ಲಿ ಒಂದು. ದೇಹನಾಶವೂ ಇಲ್ಲ ಭಗವಂತನಿಗೆ, ಅಷ್ಟೇ ಅಲ್ಲದೆ ಭಗವಂತನಿಗೆ ಆನಂದದ ಲೋಪ ಅನ್ನುವುದಿಲ್ಲ. ದುಃಖ ಪ್ರಾಪ್ತಿ, ಅಪೂರ್ಣತ, ಇವೆಲ್ಲವೂ ನಾಲ್ಕು ವಿಧವಾದ ನಾಶಗಳು. ದುಃಖ ಪ್ರಾಪ್ತಿಯೂ ಇಲ್ಲ, ಸ್ವಭಾವ ನಾಶವೂ ಇಲ್ಲ, ದೇಹನಾಶವೂ ಇಲ್ಲ, ದುಃಖ ಪ್ರಾಪ್ತಿಯೂ ಇಲ್ಲ. ಅಂತಹ ನಾಲ್ಕು ವಿಧವಾದ ನಾಶಗಳು ಇಲ್ಲದವನಾದ ಕಾರಣದಿಂದ ದುಃಖ ಪ್ರಾಪ್ತಿ ಇಲ್ಲ ಅಂತ ಹೇಳಿದ್ರೆ ಭಗವಂತನಿಗೆ ಈ ಕಾತರತೆಯೂ ಇಲ್ಲ, ನಾಶವಿಲ್ಲ. ಸೊ ಅವ್ಯಯನಾಗಿದ್ದಾನೆ, ನಾಶರಹಿತನಾಗಿದ್ದಾನೆ, ಅಪೂರ್ಣತೆಯೂ ಇಲ್ಲ. ಅಪೂರ್ಣತೆಯೂ ಒಂದು ವಿಧವಾದ ನಾಶ. ಅವನಿಗೆ ನಿತ್ಯ ಪೂರ್ಣನಾಗಿದ್ದಾನಾದ ಕಾರಣದಿಂದ ಅಪೂರ್ಣತಾ ನಾಶವೂ ಇಲ್ಲ, ದುಃಖ ಪ್ರಾಪ್ತಿ ಅನ್ನುವ ನಾಶವೂ ಇಲ್ಲ, ದೇಹ ನಾಶವೂ ಇಲ್ಲ, ಸ್ವರೂಪ ನಾಶವೂ ಇಲ್ಲ. ಹೀಗೆ ನಾಲ್ಕು ವಿಧವಾದ ನಾಶಗಳು ಇಲ್ಲದವನಾದ ಕಾರಣದಿಂದ ಅವನು ನಿತ್ಯ ತೃಪ್ತನು, ಆನಂದನು ಆಗಿದ್ದಂತಹ ಪರಮೇಶ್ವರನು, ಪರಮ ಎಲ್ಲ ಜಗತ್ತಿಗೆ ಒಡೆಯನಾದವನು ಅವನು. ಸೊ ಈ ಜಗತ್ತೆಲ್ಲ ಅವನಿಂದಲೇ ಹುಟ್ಟಿರುವುದರಿಂದ ಮಕ್ಕಳನ್ನು ಪಡೆದು ಅವನು ತೃಪ್ತಿ ಹೊಂದಬೇಕಾಗಿಲ್ಲ. ಈ ಪ್ರಪಂಚದಲ್ಲಿ ಇರುವವರೆಲ್ಲರೂ ಅವನು ಮಕ್ಕಳಿದ್ದಂತೆ, ಅವನು ಯಾರನ್ನೋ ಒಬ್ಬ ಒಂದು ಮಕ್ಕಳನ್ನು ಪಡೆದು ಅವರಿಂದ ಆಹಾ ನನಗೆ ಒಂದು ಮಗ ಹುಟ್ಟಿದ್ದಾನೆ ಅಂತ ಅವನಿಗೆ ಒಂದು ತೃಪ್ತಿ ಹೊಂದಬೇಕಾದ ಅವಶ್ಯಕತೆ ಇಲ್ಲವೇ ಇಲ್ಲ. ಸೊ ಅವನ ಅಧೀನವಾದಂತಹ ಮಹಾಲಕ್ಷ್ಮಿಯ ಕಟಾಕ್ಷ ಬಲದಿಂದಲೇ ಬ್ರಹ್ಮರುದ್ರಾದಿಗಳು ಅವರವರ ಪದವಿಗಳಲ್ಲಿ ಇರುತ್ತಾರೆ, ಅವರೆಲ್ಲರೂ ಭಗವಂತನಿಗೆ ಮಕ್ಕಳಿದ್ದಂತೆ. ಇಂತಹ ವೇದವ್ಯಾಸರು ರುದ್ರನಿಗೂ ಪ್ರಭುವಾಗಿದ್ದು ಅವರು ಲೋಕ ರೀತಿಯಲ್ಲಿ ಲೋಕಕ್ಕೆ ಮಾರ್ಗದರ್ಶನ ಮಾಡಬೇಕಂತ ಮಾತ್ರವೇ ಪುತ್ರ ಪ್ರಾಪ್ತಿಗಾಗಿ ರುದ್ರನ ಕುರಿ ತಪಸ್ಸು ಮಾಡಿದಂತೆ ಇವೆಲ್ಲ ತೋರಿಸಿಕೊಂಡಿದ್ದಾರೆ. ಯಾಕಂದ್ರೆ ಲೋಕಕ್ಕೆ ಯಜ್ಜಿದಾಚರಿತ ಶ್ರೇಷ್ಠ ತತ್ದೇವ ತತ್ದೇವೇತರೋಧನಾಹ ಅಂತ ಹೇಳಿದಂತೆ ಭಗವಂತ ಶ್ರೇಷ್ಠರು ಮಾಡಿದಂತೆ ಪ್ರಪಂಚದಲ್ಲಿ ಇರುವವರೆಲ್ಲರೂ ಕೂಡ ಅವರನ್ನು ಅನುಕರಿಸುತ್ತಾರೆ. ಆ ಕಾರಣದಿಂದ ಮಾರ್ಗದರ್ಶನ ಮಾಡಬೇಕಂತ ಹೇಳಿ ಭಗವಂತ ಮಾಡಿದ ಅಷ್ಟೇ ಹೊತ್ತು ಭಗವಂತನಿಗೆ ಯಾರ ತಪಸ್ಸು ಮಾಡಬೇಕಾಗಿಲ್ಲ, ಯಾರು ಮಕ್ಕಳಾಗಿ ಹುಟ್ಟಬೇಕಾಗಿದ್ದಿಲ್ಲ. ಸೊ ಶುಕಮುನಿ ಸನ್ಯಾಸವನ್ನು ಸ್ವೀಕರಿಸಿದಾಗ ಭಗವಂತ ಏನು ಮಾಡಿದ, ಸಾಮಾನ್ಯ ಜನರಂತೆ ವಿಧ ಕಾತರತೆಯನ್ನು ತೋರಿಸಿಕೊಟ್ಟ. ಯದ್ ಅಧೀನ ಶ್ರೀಯ ಅಪಾಂಗ, ಯಾರ ಅಧೀನದಲ್ಲಿ ಇರುವಂತಹ ಲಕ್ಷ್ಮಿಯ ಅಪಾಂಗ, ಕಣ್ಣಿನ ಕಡೆಗಂಟಿನ ದೃಷ್ಟಿಯಿಂದಲೇ ಬ್ರಹ್ಮರುದ್ರಾದಿ ಸಂಸ್ಥಿತಿ, ಬ್ರಹ್ಮರುದ್ರಾದಿಗಳು ಅವ್ರಿಗೆ ಅವರವ್ರ ಪದವಿಯಲ್ಲಿ ಇರ್ತಾರೋ, ಸ ಪುತ್ರಾರ್ಥಂ ತಪ ಚೇಪೆ, ಮಕ್ಕಳಿಗಾಗಿ ತಪಸ್ಸನ್ನು ಮಾಡಿದಂತೆ ತೋರಿಸಿಕೊಟ್ಟ. ವ್ಯಾಸೋ ರುದ್ರಸ್ಯತ ಈಶ್ವರ, ರುದ್ರನಿಗೂ ಈಶ್ವರನಾಗಿದ್ದಾನೆ. ಕಾತರ್ಯಂ ದರ್ಶಯಾಮಾಸ, ಈ ವಿಧವಾದಂತಹ ಮನೋದೌರ್ಬಲ್ಯವನ್ನು ಇದ್ದಂತೆ ತೋರಿಸಿಕೊಟ್ಟಿದ್ದಾರೆ. ವಿಯೋಗೇ ಲೌಕಿಕಂ ಹರಿಹಿ, ಯಾಕಂದರೆ ಭಗವಂತ ಎಲ್ಲರಿಗೆ ನೀವು ಭೂಮಿಯಲ್ಲಿ ಅವತಾರ ದೇವತೆಗಳಿಗೆ ಆದೇಶ ಕೊಟ್ಟ ಭಗವಂತ, ನೀವು ದೇವತೆಗಳಾದರೂ ಭೂಮಿಯಲ್ಲಿ ಮನುಷ್ಯರಾಗಿ ಹುಟ್ಟಿದಾಗ ಮನುಷ್ಯರಂತೆ ನೀವು ವರ್ತನೆ ಮಾಡಬೇಕು ಅಂತ ಹೇಳಿ ಅದನ್ನೇ ಭಗವಂತನು ಮಾಡ್ತಾ ಇದ್ದಾನೆ. ಸೊ ವಿಯೋಗೆ ಲೌಕಿಕಂ ಹರಿ, ಲೌಕಿಕವಾದ ದೃಷ್ಟಿ ಆಗಿರಬೇಕಂತ ಭಗವಂತ ತೋರಿಸಿಕೊಡ್ತಾ ಇದ್ದಾನೆ. ಕುತಃ ಕಾತರತಾ ತಸ್ಯ, ಅವನಿಗೆ ಕಾತರತೆ ಮನೋದೌರ್ಬಲ್ಯ ಅನ್ನೋದು ಎಲ್ಲಿಂದ ಬಂತು, ನಿತ್ಯಾನಂದ ಮಹೋದದೇಹೇ ಉದದಿ ಅಂದ್ರೆ ಸಮುದ್ರ, ನಿತ್ಯಾನಂದ ಮಹಾ ಸಮುದ್ರದಂತೆ ಇರುವಂತಹ ಭಗವಂತನಿಗೆ ಎಲ್ಲಿ ಬಂತು ಅಂತ ಹೇಳಿ. ಈಶನ್ನಪಿ ಹಿ ಲೋಕಸ್ಯ ಸರ್ವಸ್ಯ ಜಗತ್ತವರು, ಅವನು ಈ ಜಗತ್ತಿಗೆಲ್ಲರಿಗೂ ಈ ದೊಡೆಯನಾದರೂ ಕೂಡ ಅಂತಹ ಹರಿ ಕರ್ಮಾಣಿ ಕುರುತೆ, ಕರ್ಮಗಳನ್ನು ಮಾಡ್ತಾನೆ. ಹಾಗೆ ಹರಿ ಹಿ ವಿಷ್ಣು ಕೀನಾಶ ಇವ ದಿರ್, ಕೀನಾಶ ಸಾಮಾನ್ಯ ಮನುಷ್ಯನಂತೆ, ಒಂದು ಆರ್ಡಿನರಿ, ವೆರಿ ವೆರಿ ಆರ್ಡಿನರಿ ಪರ್ಸನ್ ಹಾಗಿರುವಂತೆ, ದುರ್ಬಲ ಬಲವಿಲ್ಲದವನಿದ್ದಂತೆ ಒಂದೊಂದು ಸಾರಿ ನಟನೆ ಮಾಡ್ತಾನೆ ಭಗವಂತ. ರಾಮಾವತಾರದಲ್ಲಿ ಸೀತನ್ನು ಕಳ್ಕೊಂಡು ಶೋಕವನ್ನು ಪ್ರದರ್ಶನ ಮಾಡಿದಂತೆ, ಹಾಗೆ ಭಗವಂತ ತಾನು ಶೋಕದ ಪ್ರದರ್ಶನೆ ಮಾತ್ರ ಮಾಡ್ತಾನಷ್ಟೇ ಅಂತ ಹೇಳಿ ಅಲ್ಲಿ ಹೇಳಿದ್ದಾರೆ. ದೇವತ್ವೇ ದೇವವತ್ ಚೇಷ್ಟ, ಮಾನುಷತ್ವೇ ಚ ಮಾನುಷಿ ಇತಿ ವಿಷ್ಣು ಧರ್ಮೇ, ವಿಷ್ಣು ಧರ್ಮದಲ್ಲಿ ಅದೇ ದೇವತ್ವದ ದೇವವತ್ ಚೇಷ್ಟ, ಮಾನುಷತ್ವೇ ಚ ಮಾನುಷಿ ಅನ್ನುವ ವಿಷಯವನ್ನಲ್ಲಿ ಹೇಳಿದ್ದಾರೆ. ಸರ್ವಭೂತ ಹೃದಯ ಅಹಂಕಾರಾತ್ಮಕತ್ವಾತ್ ಅಹಂಕಾರಾತ್ಮಕೋ ರುದ್ರ ಶುಕೋ ದ್ವೈಪಾಯನಾತ್ಮಕ ಇತಿ ಸ್ಥಾನದೇ. ಅಹಂಕಾರಾತ್ಮಕ ಹೃದಯ. ಇಲ್ಲಿ ನಮಗೆ ಈ ಶ್ಲೋಕದಲ್ಲಿ ಒಂದು ಶಬ್ದ ಪ್ರಯೋಗ ಮಾಡಿದ್ದಾರೆ ಏನಂತ ಹೇಳಿ, ಎಂ ಪ್ರವ್ರಜಂತಂ, ಯಾವ ಮಗನಾಗಿ ಅವತಾರ ಮಾಡಿದಂತಹ ಶುಕಾಚಾರ್ಯರು ಅವರು ಹೇಗಾದರೆ ಶುಕರು ಪ್ರವ್ರಜಂತಂ ತನ್ನನ್ನು ಬಿಟ್ಟು ಹೊರಟಿರುವಾಗ ಅನುಪೇತಂ ದೇಹಾಭಿಮಾನವನ್ನು ತೊರೆದಾಗುವುದಾಗಿದ್ದಾರೆ. ಅಪೇತ ಕೃತ್ಯಂ, ಅವರಿಗೆ ಇನ್ನು ಮಾಡಬೇಕಾಗಿದೆ ಲೌಕಿಕವಾದ ಕಾರ್ಯಗಳು ಯಾವುದು ಇಲ್ಲ. ದ್ವೈಪಾಯನ ಆಗಿರುವಾಗ ಅಂತಹ ದ್ವೈಪಾಯನರು ವಿರಹ ಕಾತರ ಅಜುಹಾವ ವಿರಹ ಕಾತರರಂತೆ ತೋರಿಸಿದವರಾಗಿ ಅವರು ಕರೆದಿದ್ದಾರೆ. ಪುತ್ರ ಇತಿ, ಪುತ್ರ ಅಂತ ಮನಸ್ಸನ್ನು ಬಿಟ್ಟು ಕರೆದಿದ್ದಾರೆ. ಸರ್ವಹ ಅಪಿ ವೃಕ್ಷಗಳು ಕೂಡ, ಇದೆ ಅಂದ್ರೆ ಲೋಕಕ್ಕೆ ತೋರಿಸಿಕೊಳ್ಳುವುದಕ್ಕೆ ತನ್ನ ಮಗನಾಗಿ ಅವತಾರ ಮಾಡಿದಂತಹ ಶುಕಾಚಾರ್ಯರು ಅವರು ರುದ್ರ ಅಂಶ ಅಂತ ತೋರಿಸುವುದಕ್ಕಾಗಿ ತೋರಿಸಿಕೊಟ್ಟಿದ್ದಾರೆ. ಆ ವೃಕ್ಷಗಳಲ್ಲೆಲ್ಲರಿಗೂ ಕೂಡ ಅವು ಪ್ರತಿಧ್ವನಿಯನ್ನು ಮಾಡಿದೆ. ಯಾಕಂದ್ರೆ ಅವರು ನೇದುಹು, ನೇದುಹು ಅಂದ್ರೆ ನಾದವನ್ನು ಮಾಡಿದ್ರು, ಶಬ್ದವನ್ನು ಮಾಡಿದ್ರು. ತಮ್ ಸರ್ವಭೂತ ಹೃದಯ ಮುನಿಂ ಆನತೋಸ್ಮಿ, ಸರ್ವಭೂತ ಹೃದಯ ಎಲ್ಲ ಪ್ರಾಣಿಗಳ ಹೃದಯದಲ್ಲಿ ಇರುವವನು. ಅಂದ್ರೆ ಯಾಕೆ ಅಂತ ಹೇಳಿದ್ರೆ ಆ ರುದ್ರದೇವರು ಅವರು ಅಹಂಕಾರ ಆತ್ಮತತ್ವ ಅಹಂಕಾರ ಅಭಿಮಾನಿಗಳಾದ ಅಹಂಕಾರ ತತ್ವಕ್ಕೆ ಅಭಿಮಾನಿಗಳಾದ ಕಾರಣದಿಂದ ಎಲ್ಲ ಪ್ರಾಣಿಗಳ ಹೃದಯಗಳಲ್ಲಿಯೂ ಅಹಂಕಾರ ತತ್ವದ ಅಭಿಮಾನಿಗಳಾಗಿ ಅಹಂಕಾರಾತ್ಮಕರಾದಂತಹ ರುದ್ರದೇವರು ಶುಕಾಚಾರ್ಯರಾಗಿ ಇಲ್ಲಿ ಅವತಾರ ಮಾಡಿದ್ದಾರೆ. ಅಂತಹ ಶುಕರು ದ್ವೈಪಾಯನರ ಮಗನಾಗಿ ಅವತಾರ ಮಾಡಿದವರು ಇಲ್ಲಿ ಆ ವೃಕ್ಷಗಳ ಒಳಗಿಂದ ಸಮಾಧಾನವನ್ನು ಕೊಟ್ಟಿದಂತೆ ಮಾಡಿದ್ದಾರೆ. ಅಂತಹ ಶುಕಾಚಾರ್ಯರಿಗೆ ನಾನು ನಮಸ್ಕಾರ ಮಾಡ್ತಾ ಇದ್ದೀನಿ ಅಂತ ಹೇಳಿ ಸೂತ ಮಹರ್ಷಿಗಳು ಶುಕಾಚಾರ್ಯರ ನಮಸ್ಕಾರವನ್ನು ಮಾಡುವಾಗ ಹೇಳುವಂತಹ ಶ್ಲೋಕವಾಗಿದೆ. ಸೊ ಈ ಶ್ಲೋಕಕ್ಕೆ ಆಚಾರ್ಯರು ಹೀಗೆ ಕೋಟ್ ಮಾಡಿ ಬೇರೆ ಕಡೆ ಇರುವ ವಚನಗಳನ್ನ ಆಧಾರವನ್ನು ಕೂಡ ತಗೊಂಡು ಅವರು ಇಲ್ಲಿ ಇರುವಂತಹ ಎಲ್ಲ ಸಮಸ್ಯೆಗಳನ್ನು ಕೂಡ ಪರಿಹಾರ ಮಾಡಿದ್ದಾರೆ. ಅಂತಹ ಈ ಸುಂದರವಾದ ಅರ್ಥದಿಂದ ಎಲ್ಲರ ಅಪವ್ಯಾಖ್ಯಾನಗಳಿಗೂ ಸಮಾಧಾನ ಕೊಡುವುದು ಮಾತ್ರವಲ್ಲದೆ ಈ ಶ್ಲೋಕಕ್ಕೆ ಇರುವಂತಹ ನಿಜವಾದ ಸರಿಯಾದ ಅರ್ಥವನ್ನು ನಾವು ತಿಳಿಕೊಳ್ಳುವುದರ ಮೂಲಕವಾಗಿ ಭಗವಂತನ ಸರಿಯಾದ ತಿಳುವಳಿಕೆ ನಮಗೆ ಬರುತ್ತೆ. ಈ ಶುಕಾಚಾರ್ಯರಿಗೂ ಆಮೇಲೆ ಭಗವಂತನಿಗೂ ಇರುವ ಸಂಬಂಧ, ಭಗವಂತನ ಭಕ್ತರೇ ಆಗಿದ್ದಾರೆ ಶುಕಾಚಾರ್ಯರು. ಸೊ ಇಲ್ಲಿ ತಾರತಮ್ಯ ಜ್ಞಾನಕ್ಕೆ ಕೂಡ ಭಂಗ ಬರಕೂಡದು ಅನ್ನುವ ಉದ್ದೇಶದಿಂದ ನಾವು ಇದನ್ನು ಹೀಗೆ ಅರ್ಥ ಮಾಡ್ಕೋಬೇಕು ಅಂತೇಳಿ ಹೇಳಿದ್ದಾರೆ. ಅದಾದ ಮೇಲೆ ನೆಕ್ಸ್ಟ್ ಶ್ಲೋಕ ಭಾಗವತ ಇದರ ಮಹಿಮೆಯನ್ನು ವರ್ಣ ಮಾಡ್ತಾ ಹೇಳುವಂತಹ ಇರುವಾಗ ಇದು ಈಗ ಹೇಳಿದಂತಹ ಶ್ಲೋಕ ಮೊದಲನೇ ಅಧ್ಯಾಯದ ಮೊದಲನೇ ಸ್ಕಂದದ ಎರಡನೇ ಅಧ್ಯಾಯದಲ್ಲಿ ಬರುವಂತಹ ಎರಡನೇ ಶ್ಲೋಕ. ಅದಾದ ಮೇಲೆ ನೆಕ್ಸ್ಟ್ ಶ್ಲೋಕ ಎರಡನೇ ಸ್ಕಂದದ 40ನೇ ಶ್ಲೋಕ. ಸೊ ಸೆಕೆಂಡ್ ಸ್ಕಂದ ಸೆಕೆಂಡ್ ಅಧ್ಯಾಯ 40th ಶ್ಲೋಕ, ಅದು ನೆಕ್ಸ್ಟ್ ಶ್ಲೋಕ. ಅದು ಪಿಬಂತಿಯೇ ಭಗವತ ಆತ್ಮನಃ ಸತಾಂ ಕಥಾಮೃತಂ ಶ್ರವಣ ಪುಟೇಶು ಸಂಭೃತಂ ಪುನಂತಿ ತೇ ವಿಷಯ ವಿದೂಷಿತಾಶಯಂ ವ್ರಜಂತಿ ತಚ್ಚರಣ ಸರೋರುಹಾಂತಿಕಂ ಅಂತೇಳಿ ಈ ಭಾಗವತವನ್ನು, ಭಗವಂತನ ಕಥಾಮೃತವನ್ನು ನಾವು ಪಾನ ಮಾಡುವುದರ ಮೂಲಕವಾಗಿ ನಮಗೆ ಏನಾಗುತ್ತೆ, ಇದು ಎಂಥದ್ದು, ಇದು ಎಂಥ ಮಹಿಮೆ ಉಳ್ಳದ್ದು, ಇದನ್ನು ಪಾನ ಮಾಡುವುದರ ಮೂಲಕವಾಗಿ ನಮಗೆ ಸಿಗುವ ಫಲವೆಂಥದ್ದು ಅನ್ನೋದನ್ನು ಇಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ಪಿಬಂತಿ ಏ ಪಿಬಂತಿ, ಯಾರಾದರೆ ಕುಡಿತಾರೋ ತೇ ಪುನಂತಿ, ಅವರು ಪವಿತ್ರರಾಗ್ತಾರೆ. ಕುಡಿಯುವುದು ಏನು, ಏ ಪಿಬಂತಿ, ಭಗವತ ಆತ್ಮನಃ ಸತಾಂ ಕಥಾಮೃತಂ, ಭಗವಂತನ, ಭಗವತ ಭಗವತಃ ಭಗವಂತನದ್ದು, ಆತ್ಮನಃ ಆತ್ಮ ಅಂದ್ರೆ ಪರಮಾತ್ಮ, ಆತ್ಮ ಅನ್ನುವ ಶಬ್ದದಲ್ಲಿ ಆತಮ ಮೂರು ಅಕ್ಷರಗಳಿವೆ. ಆ ಅಂದ್ರೆ ಸಮಂತಾತ್, ಆ ಸಮಂತಾತ್ ತ ವ್ಯಾಪ್ತನಾಗಿದ್ದಾನೆ, ಮಾ ಮೀಯತೆ ತಿಳಿದುಕೊಡುವನಾಗಿದ್ದಾನೆ ಅಂತ ಒಂದು ಅರ್ಥ. ಇನ್ನು ಬೇರೆ ಬೇರೆ ಅರ್ಥ, ಆತ್ಮ ಸರ್ವಾಂತರ್ಯಾಮಿ ಆಗಿದ್ದಾನೆ, ಎಲ್ಲರ ಒಳಗೂ ನೆಲೆಸಿದ್ದು, ಎಲ್ಲರನ್ನು ನೇಮನ ಮಾಡುವವನು ಅನ್ನುವ ಅರ್ಥ, ಪ್ರಸಿದ್ಧವಾಗಿರುವಂತಹ ಅರ್ಥ. ಸೊ ಈ ವಿಧವಾಗಿ ಎಲ್ಲರನ್ನು ನೇಮನ ಮಾಡುವ ಸರ್ವವ್ಯಾಪಕನಾದ ಸಮಂತ್ರಕನಾದಂತಹ ಎಲ್ಲರೇ ಎಲ್ಲ ವೇದಗಳಿಂದಲೂ ತಿಳಿಯಲ್ಪಡುವನಾದಂತಹ ಆ ಪರಮಾತ್ಮನ ಸತಾಮೃತವನ್ನು ತಿಳ್ಕೋಬೇಕು. ಹೇಗೆ ತಿಳ್ಕೋಬೇಕು, ಸತಾಂ ಸತಾಂ ಸಕಾಶಾತ್ ಅಂತೇಳಿ, ಸತಾಂ ಅಂದ್ರೆ ಸಜ್ಜನರ, ಸಜ್ಜನರ ಕಥಾಮೃತ, ಸಜ್ಜನರ ಬಾಯಿಂದ ಬಂದಿದ್ದು, ಸಜ್ಜನರ ಸಾಂಗತ್ಯದಿಂದ ಬಂದಿದ್ದು, ಸಜ್ಜನರ ಜೊತೆಲಿ ಒಡನಾಡುವಾಗ ಅವರಿಂದ ನಾವು ಚರ್ಚೆ ಮಾಡ್ತಾ ಆ ಭಗವಂತನ ಕಥಾಮೃತವನ್ನು ತಿಳ್ಕೋಬೇಕು. ಸೊ ಈ ವಿಧವಾಗಿ ಎಲ್ಲ ಸಜ್ಜನರ ಸಮೀಪದಲ್ಲಿ ಇರುವುದರಿಂದ ನಮಗೆ ಈ ಭಾಗವತ ಭಗವಂತನ ಲೀಲಾ ರೂಪಕವಾದಂತಹ ಈ ಕಥಾ ಕಥಾ ಅಂದ್ರೆ ಕಥನ ಹೇಳುವಂತಹದ್ದು ಈ ಗ್ರಂಥದಲ್ಲಿ ಹೇಳಲ್ಪಟ್ಟಿರುವಂತಹ ಕಥಾರೂಪದಲ್ಲಿ ಬಂದಿರುವಂತಹದ್ದು ಲೀಲಾ ರೂಪದಲ್ಲಿ ಬರುವಂತಹ ಅಮೃತಂ ಅದು ಅಮೃತ ಸದೃಶವಾಗಿದೆ ಅದನ್ನು ಕುಡಿಬೇಕು ಅಮೃತಂ ಪಿಬಂತಿ ಅಷ್ಟೇ ಅಲ್ಲದೆ ಆ ಅಮೃತವನ್ನು ಕುಡಿದ್ರೆ ಏನಾಗುತ್ತೆ ನಮಗೆ ಅಮೃತತ್ವ ಬರುತ್ತೆ ಸೊ ಅಮೃತ ಪಾನ ಮಾಡಿದರೆ ಅಮೃತತ್ವ ಬರುತ್ತೆ ಸೊ ಈ ಅಮೃತವನ್ನು ಯಾರಾದರೆ ಕುಡಿತಾರೋ ಕುಡಿಯುವುದು ಹೇಗೆ ಅಮೃತವನ್ನು ನಾವು ಹೇಗೆ ಕುಡಿತೀವಿ ಬಾಯಿಯಿಂದ ಕುಡಿತೀವಿ ಆದ್ರೆ ಈ ಅಮೃತವನ್ನು ಕುಡಿಯುವುದು ಹೇಗೆ ಕಿವಿಗಳಿಂದ ಕುಡಿತೀವಿ ಶ್ರವಣ ಪುಟೇಶು ಸಮೃತಂ ಸೊ ಬಾಯಿಯಿಂದ ಕುಡಿಯುವ ಅಮೃತ ಮಾತ್ರವಲ್ಲ ಇದು ಹೇಳುವಾಗ ಬಾಯಿಯಿಂದಲೂ ಬರುತ್ತೆ ಈ ಅಮೃತ ಆದರೆ ಇದು ಕೇಳುವಾಗ ಕಿವಿಗಳಲ್ಲಿ ಅಮೃತ ಬೀಳುತ್ತೆ ಸೊ ಶ್ರವಣ ಪುಟೇಶು ಸಂಭೃತಂ ಶ್ರವಣ ಪುಟೇಶು ಅಂದ್ರೆ ಕಿವಿಗಳಲ್ಲಿ ಸಂಭೃತಂ ಸಮ್ಯಕ್ ಭೃತಂ ಭರಿತಂ ಚೆನ್ನಾಗಿ ತುಂಬಿಸುವಂತಹದ್ದು ಈ ಅಮೃತವನ್ನು ನಮ್ಮ ಕಿವಿಗಳಲ್ಲಿ ಚೆನ್ನಾಗಿ ತುಂಬಿಸಿಕೊಂಡರೆ ಯಾರಾದರೆ ಹೀಗೆ ತುಂಬಿಸಿಕೊಳ್ಳುತ್ತಾರೋ ಈ ವಿಧವಾಗಿ ಯಾರಾದರೆ ಪಾನವನ್ನು ಮಾಡ್ತಾರೋ ಶ್ರವಣ ಮಾಡುವುದೇ ಪಾನವಾಯಿತು ಸೊ ಈ ವಿಧವಾಗಿ ಕಿವಿಗಳಲ್ಲಿ ಶ್ರವಣ ಮಾಡುವುದು ನಾವು ಕಥಾಂತ ಪಾನ ಮಾಡಿದಂತೆ ಕುಡಿದಂತಾಗತ್ತೆ ಯಾರು ಹೀಗೆ ಮಾಡ್ತಾರೋ ತೇ ಪುನಂತಿ ಅವರು ಪವಿತ್ರರಾಗುತ್ತಾರೆ ಹೇಗೆ ಪವಿತ್ರರಾಗುತ್ತಾರೆ ವಿಷಯ ವಿದೂಷಿತ ಆಶಯಂ ವಿಷಯ ವಿದೂಷಿತ ಆಶಯಗಳು ಉಳ್ಳವರಾಗಿ ಅಂದ್ರೆ ಏನು ವಿಷಯಗಳಿಂದ ವಿದೂಷಿತವಾದಂತಹ ಆಶಯ ಯಾವುದೋ ಅದು ತೊರೆದವರಾಗುತ್ತಾರೆ ಪುನಂತಿ ಪವಿತ್ರರಾಗುವುದು ಅಂತ ಹೇಳಿದ್ರೆ ವಿಷಯ ವಿದೂಷಿತ ಆಶಯವನ್ನು ಬಿಡುವುದು ಅಂತ ಹೇಳಿದಾಗ ಆವಾಗ ನೆಗೆಟಿವ್ ಮೀನಿಂಗ್ ತಗೋಬೇಕು ಇಲ್ಲ ವಿಷಯ ವಿದೂಷಿತ ಆಶಯರಾಗಿ ಅಂತ ಹೇಳಿದ್ರೆ ಪಾಸಿಟಿವ್ ಮೀನಿಂಗ್ ನೆಗೆಟಿವ್ ಮೀನಿಂಗ್ ಇದಕ್ಕೆ ಒಂದು ವಿಧವಾಗಿ ಅರ್ಥ ಮಾಡಬಹುದು ಪಾಸಿಟಿವ್ ಮೀನಿಂಗ್ ಅರ್ಥ ಮಾಡಬಹುದು ವಿಷಯಗಳಲ್ಲಿ ವಿಷಯಗಳಿಂದ ವಿಶೇಷವಾಗಿ ದೋಷಕ್ಕೆ ದೂಷಿತವಾದಂತಹ ಆಶಯವುಳ್ಳವರಾಗಿದ್ದರೆ ಅಂತಹ ಆಶಯವನ್ನು ತೊರೆದವರಾಗಿ ಪವಿತ್ರರಾಗುತ್ತಾರೆ ಅಂತ ಒಂದರ್ಥ ಇಲ್ಲ ವಿಷಯ ವಿದೂಷಿತ ಆಶಯಂ ಅಂತ ಹೇಳಿದ್ರೆ ವಿಷಯ ವಿದೂಷಿತ ಆಶಯಗಳುಳ್ಳವರಾಗಿದ್ದಾರೆ ಅಂತ ಹೇಳಿದ್ರೆ ವಿಷಯಗಳಿಂದ ವಿಗತ ದೂಷಿತ ವಿದೂಷಿತ ಅಂದ್ರೆ ವಿಶೇಷವಾಗಿ ವಿಶೇಷೇನ ದೂಷಿತ ಅಂತ ಒಂದರ್ಥ ಇಲ್ಲ ವಿಗತ ದೂಷಿತ ಅಂದ್ರೆ ವಿಶೇಷ ವಿಷಯಗಳಿಂದ ಮೆಟೀರಿಯಲಿಸ್ಟಿಕ್ ಯಾವುದೋ ಅದರಿಂದ ಆ ದೋಷಕ್ಕೆ ಒಳಗಾಗದೆ ಆ ವಿಷಯಗಳೆನ್ನುವ ದೋಷದಿಂದ ವಿಗತರಾಗಿ ವಿಗತ ದೋಷ ಉಳ್ಳವರಾಗಿ ಅಂತಹ ಆಶಯದಿಂದ ಕೂಡಿದವರಾಗಿ ಪವಿತ್ರರಾಗುತ್ತಾರೆ ಅಂತೇಳಿ ಸೊ ವಿಷಯ ವಿದೂಷಿತ ಆಶಯ ಅಂತ ಹೇಳಿದರೆ ವಿಷಯಗಳಿಂದ ವಿಶೇಷವಾಗಿ ದೂಷಿತವಾದ ಆಶಯದಿಂದ ಹೊರಬರ್ತಾರೆ ಇಲ್ಲ ವಿಷಯಗಳಿಂದ ವಿಗತ ದೋಷವಾಗಿ ಅಂದ್ರೆ ಆ ದೋಷಗಳನ್ನು ತೊರೆದವರಾದಂತಹ ಆಶಯ ಉಳ್ಳವರಾಗ್ತಾರೆ ಇಲ್ಲ ವಿಷಯ ವಿದೂಷಿತ ಆಶಯ ವಿಷಯ ವಿದೂಷಿತವಾದ ಆಶಯ ಯಾವುದಿದೆ ಅದನ್ನು ಯಾಪಯತಿ ಅಂದ್ರೆ ವಿಷಯಗಳಿಂದ ವಿಶೇಷವಾಗಿ ದೂಷಣಕ್ಕೆ ದೋಷಕ್ಕೆ ಒಳಗಾಗಿರುವಂತಹ ಆಶಯ ಇದ್ದರೆ ಅಂತಹ ಆಶೆಯನ್ನು ಯಾಪಯತಿ ಹೋಗಿಸುವ ಮೂಲಕವಾಗಿ ಅದು ನಮ್ಮನ್ನು ಪವಿತ್ರಗೊಳಿಸುತ್ತೆ ಅಂತ ಹೇಳಿದಾಗ ಅದು ಆ ವಿಧವಾಗಿ ಏನು ಪಾಸಿಟಿವ್ ಮೀನಿಂಗ್ ನೆಗೆಟಿವ್ ಮೀನಿಂಗ್ ಆ ನೆಗೆಟಿವ್ ಅನ್ನು ತೆಗೆಯುವಂತಹ ಅರ್ಥ ಸೊ ವಿಷಯ ವಿದೂಷಿತ ಆಶಯವನ್ನು ಒಡಗೂಡಿಸಿ ಇಲ್ಲ ಅದನ್ನು ಬಿಡಿಸಿ ಯಥಾಯೋಗ್ಯವಾಗಿ ನಾವು ತಗೊಂಡಾಗ ಹಾಗೆ ನಾವು ಪವಿತ್ರರಾಗುತ್ತೇ ಪುನಂತಿ ಅವರು ಪವಿತ್ರರಾಗುತ್ತಾರೆ ಪವಿತ್ರರಾಗಿ ವ್ರಜಂತಿ ತಚ್ಚರಣ ಸರೋರುಹಾಂತಿಕಂ ತತ್ ಆ ಭಗವಂತನ ಚರಣ ಪಾದ ಕಮಲಗಳೆನ್ನುವ ಪಾದಗಳು ಚರಣ ಅಂದ್ರೆ ಪಾದಗಳು ಸರೋರುಹ ಅಂದ್ರೆ ಕಮಲಗಳು ಸೊ ಚರಣ ಸರೋರುಹ ಅಂದ್ರೆ ಪಾದ ಕಮಲಗಳು ಆ ಭಗವಂತನ ಪಾದ ಕಮಲಗಳ ಅಂತಿಕಂ ಸಮೀಪಕ್ಕೆ ಹೋಗ್ತಾರೆ ಅಂದ್ರೆ ಮೋಕ್ಷಕ್ಕೆ ಹೋಗ್ತಾರೆ ಭಗವಂತನ ಮೋಕ್ಷ ಸ್ಥಾನ ವೈಕುಂಠಾದಿಗಳನ್ನು ಆದ ಅಲ್ಲಿ ಹೋಗ್ತಾರೆ ಅಂದ್ರೆ ಭಗವಂತನ ಲೋಕಕ್ಕೆ ಮೋಕ್ಷಕ್ಕೆ ಹೋಗಿ ಆ ಮೋಕ್ಷ ಪ್ರಾಪ್ತಿ ಆಗತ್ತೆ ಅಂತ ಹೇಳಿ ಈ ಭಾಗವತದ ಕಥಾಮೃತದಿಂದ ಇಹಪರ ಸುಖಗಳು ಎರಡೂ ಕೂಡ ಒಡಗೂಡತ್ತೆ ಐಹಿಕವೂ ಆಮುಷ್ಮಿಕವೂ ಎರಡೂ ಕೂಡ ನಮಗೆ ಸಂಪ್ರಾಪ್ತವಾಗತ್ತೆ ಅಂತ ಹೇಳಿ ಈ ಶ್ಲೋಕ ಭಗವಂತನ ಕಥಾ ಭಾಗವತ ಕಥಾ ಅಮೃತವನ್ನು ಪಾನ ಮಾಡುವುದರಿಂದ ನಮಗೆ ಯಾವ ಲಾಭ ಉಂಟಾಗತ್ತೆ ಅನ್ನೋದನ್ನು ಈ ಶ್ಲೋಕ ನಮಗೆ ತಿಳಿಸ್ಕೊಡ್ತಾ ಇದೆ ಸೊ ಇವತ್ತಿಗೆ ಇಲ್ಲಿಗೆ ನಿಲ್ಲಿಸೋಣ ನಾವು ನೆಕ್ಸ್ಟ್ ಶ್ಲೋಕ ಇದು ತಪಸ್ವಿನೋ ದಾನಪರ ಯಶಸ್ವಿನೋ ಅನ್ನೋದು ನೆಕ್ಸ್ಟ್ ಕ್ಲಾಸ್ನಲ್ಲಿ ನಾವು ಮಾಡೋಣ ಅಲ್ಲಿವರೆಗೆ ಎಲ್ಲರಿಗೂ ನಮಸ್ಕಾರ ಕೃಷ್ಣಾರ್ಪಣಮಸ್ತು ಕಾಯನ ವಾಚ ಅನುಸಂಜೀರ್ವ ಸ್ವಭಾವ ಕರೋಮಿ ವಿದ್ಯುತ್ ಸಕಲಂ ಪರಸ್ಮೈ ಶ್ರೀಮನ್ನಾರಾಯಣಾಯ ಸಮರ್ಪಯಾಮಿ ಕೃಷ್ಣಾರ್ಪಣ